ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சுதம் சாபான் மணிக்ரீவ விமோசனம் ஸ்வநாம க்ரஹநாதேவாநிதஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜானரசார்ணசே உத்துங்கவாத்தரங்காய மத்வதுர்காப்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாக்கராட்சிதானந்த லீலா கோபால பாலிதான் வித்யாபயோநிதீன் வந்தே ப்ரஹ்ம வித்யா குருன். ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதான் கஷ்டஹர்த்ருன்னஹ வித்யாமான்யான் முனின் நம. வாதிராஜ பதத்வந்த்வா வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதிர்த்தப்ரசாதத்தர்வே காமாபவந்தேவா சபதோ பிம்பசந்நிதௌ. சிந்தாமணிம் சபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேக்யபீஷ்டதம். அஜ்ஞானதிமிரச்சேதம் புத்திசம்பத்ப்ரதாயகம் விஜ்ஞானவிமலம் சாந்தம் விஜயாக்யகுரும் பஜே. ஸ்ரீகுருப்யோ நம. ஹரி ஓம். ஓம் நம பரஸ்மை புருஷாய பூயசே சதுர்பவஸ்தானிரோதலீலயாஹீதசக்திருத்தயாயேஹிநாம் அந்தர்த்ருவாயாமுபலப்தவர்த்மனே. நின்னே அத்தாத்ம பிரகரணத ஒந்து ஸ்லோகவன நோடிதும் த்வமேவ மாதா ஆத்மசுஹத் பதிப்பிதா த்வம் சத்குருஹ நஹ பரமம் ச தெய்வதம் ஒளகிரத்தக்கந்த பிம்பமூர்த்தியன்னு குறித்து ஹேளத்தக்கந்த மாத. நோடி, அனாதி காலதிந்த பகவந்த நம்மன்ன ஹொட்டையில் இட்டுக்கொண்டே சலகிதர். தன்ன ஹொட்டையிலிருவாக ಪ್ರತಿ ಒಬ್ಬರಲ್ಲೂ ಒಂದು ರೂಪದಿಂದ ಇದ್ದು ಉಸಿರಾಟವನ್ನ ಆಡಿಸ್ತಾ ಬಂದ, ರಕ್ಷಣೆ ಮಾಡುತ್ತಾ ಬಂದ. ಆ ರೂಪದಿಂದಲೇನೆ ಸೃಷ್ಟಿಗೆ ತಂದ. ಆ ರೂಪದಿಂದಲೇನೆ ಸೃಷ್ಟಿಯಲ್ಲಿ ಎಷ್ಟು ಜನ್ಮಗಳು ಬಂದಿವೆಯೋ ಅಷ್ಟು ಜನ್ಮಗಳಲ್ಲಿ ಪ್ರತಿಯೊಂದು ಕಡೆ ನಮ್ಮನ್ನ ಎಡಬಿಡದೇ ಒಳಗೇ ಇದ್ದು ರಕ್ಷಣೆ ಮಾಡುತ್ತಾ ಬಂದಿದ್ದಾನೆ. ಅಷ್ಟೇ ಅಲ್ಲ, ನಾವು ನರಕಕ್ಕೆ ಹೋದರೂ ಕೂಡ ನಮ್ಮನ್ನು ಬಿಡಲ್ಲ. ಜೀವ ನರಕಕ್ಕೆ ಹೋಗ್ತಾನ, ಸ್ವರ್ಗಕ್ಕೆ ಹೋಗ್ತಾನ. ಹೋದಾಗ ಜೀವನೊಳಗಿದ್ದು ಆ ಬಿಂಬಮೂರ್ತಿ ಕೆಲಸ ಮಾಡಿಸದಿದ್ದರೆ ನರಕದಲ್ಲೂ ಇರಲಿಕ್ಕಾಗಲ್ಲ, ಸ್ವರ್ಗದಲ್ಲೂ ಇರಲಿಕ್ಕಾಗಲ್ಲ. ಜೀವನ ಅಸ್ತಿತ್ವವನ್ನ ಒಳಗಿದ್ದ ಸ್ವಾಮಿ ಜೀವನಿಗೆ ಉಸಿರಾಟ ಮೊದಲಾದ್ದನ್ನೆಲ್ಲ ಕೊಡುವುದು ಆ ಭಗವಂತನೇ. ಆದ್ದರಿಂದ ನಮ್ಮನ್ನು ಎಡಬಿಡದೆ ನರಕದಲ್ಲೂ ಕೂಡ ನಮ್ಮ ಜೊತೆಗೆ ಬರುತ್ತಾನೆ. ಅದಕ್ಕೆ ದೇವರಿಗೆ ನರಕೇಸರಿ ಅಂತ ಹೆಸರು. ನರಕೇಸರಿ ಎಂದರೆ ನರ ಕೇಸರಿ ಅಂತ ಅಲ್ಲ, ಬೇರೆ ಅರ್ಥ ಉಂಟು ಅಂದರು. ಏನದು ನರಕೇಸರಿ ಎಂದರು? ಇದೇನ್ರಿ ನರಕೇಸರಿ ಅಂದರೆ? ನರಕೇ ಸರತೀತಿ, ನಮ್ಮ ಜೊತೆಗೆ ನರಕದಲ್ಲೂ ಕೂಡ ಬರ್ತಾನಾದ್ದರಿಂದ ದೇವರಿಗೆ ನರಕೇಸರಿ ಅಂತ ಹೆಸರು. ಅಂತಹ ಸ್ವಾಮಿ ಅವನೇ ನಮ್ಮ ಎಲ್ಲಾ ಜನ್ಮಗಳಲ್ಲೂ ನಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ನಮ್ಮ ಕರ್ಮಾನುಸಾರ ಲೆಕ್ಕ ಮಾಡಿ ಇವನಿಗಿಂತ ಅಪ್ಪ ಬರಬೇಕು, ಅವನೇ ಲೆಕ್ಕ ಮಾಡಿ ಅಂಥ ಅಪ್ಪನ ಹೊಟ್ಟೆಯಲ್ಲಿ ಹಾಕಿದ್ದು. ಇಂಥ ತಾಯಿ ಬರಬೇಕು ಇವನಿಗೆ, ಈ ಜನ್ಮದಲ್ಲಿ ಇಷ್ಟಿಷ್ಟು ಜನ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು ಈ ಜನ್ಮದಲ್ಲಿ ಇಷ್ಟು ಬರಬೇಕು ಅಂತ ಅವರಲ್ಲಿ ತಾನೇ ಇದ್ದು ಇವನ ಲೆಕ್ಕ ಪ್ರಕಾರ ಅವರಿಂದ ಅಭಿಮಾನ ಕೊಡಿಸ್ತಾ ಇರ್ತಾರೆ. ಒಂದು ಜನ್ಮದಲ್ಲಿ ತಮ್ಮನ ಮೂಲಕ ಅಭಿಮಾನ ಕೊಡಿಸ್ತಾರೆ, ಒಂದು ಜನ್ಮದಲ್ಲಿ ಅಪ್ಪನ ಮೂಲಕ ಬಹಳ ಅಭಿಮಾನ ಕೊಡಿಸ್ತಾನೆ. ಯಾಕ್ರಿ ಹೀಗೆ ಎಲ್ಲ ಒಂದೇ ತರ ಇರ್ಬೋದಲ್ಲ ಅಂದ್ರೆ, ಆಯಾ ಜೀವಿ ಕರ್ಮ ನಿಮ್ಮ ಕರ್ಮ ಎರಡು ಕ್ಯಾಲ್ಕುಲೇಟ್ ಮಾಡಿ ಆಯಾ ಜನ್ಮದಲ್ಲಿ ಕೊಡಿಸ್ತಾ ಹೋಗ್ತಾನೆ. ಒಟ್ಟಾರೆ ಅವರವರಲ್ಲಿ ನಿಂತು ನಮ್ಮ ಮೇಲೆ ಪ್ರತಿಯೊಂದು ಜನ್ಮದಲ್ಲಿ ಅಭಿಮಾನ ತೋರತಾ ಇರೋ ನವನೇ. ಯಾಕೆ ಹಾಗೆ ಮಾಡ್ತಾನೆ ಅಂದ್ರೆ, ದೇವರು ಸಾಕ್ಷಾತ್ತಾಗಿ ನಮಗೆ ಕಾಣಲಿಕ್ಕಿಲ್ಲ, ನಮಗೆ ಯೋಗ್ಯತೆ ಇಲ್ಲ, ನಮ್ಮನ್ನು ರಕ್ಷಣೆ ಮಾಡಬೇಕು. ಹೇಗ್ ಮಾಡುತ್ತಾನೆ? ಇವರೆಲ್ಲರ ಒಳಗಿದ್ದು ರಕ್ಷಣೆ ಮಾಡ್ತಾ ಬರ್ತಾನೆ. ಗೊಂಬೆಗಳನ್ನು ಇಟ್ಟುಕೊಂಡ ಆ ಗೊಂಬೆಗಳ ಮೂಲಕ ತಾನು ಪಡಬೇಕಾದ ಅಭಿಮಾನ ತೋರತ ರಕ್ಷಣೆ ಮಾಡುತ್ತಾ ಇದ್ದಾನೆ. ಹಾಗಾದರೆ ನಮ್ಮ ದೃಷ್ಟಿ ಎಲ್ಲಿ ಬರಬೇಕು ಅಂದರೆ, ಅಪ್ಪ ಇಷ್ಟು ಅಭಿಮಾನ ಪಡುತ್ತಾನೆ, ಅಮ್ಮ ಇಷ್ಟು ಅಭಿಮಾನ ಪಡುತ್ತಾಳೆ, ಗುರುಗಳು ಇಷ್ಟು ಅಭಿಮಾನ ಪಡುತ್ತಾರೆ ಅಂತ ಲೆಕ್ಕ ಇಷ್ಟರವರೆಗಿದೆ. ಮುಂದೆ ಏನಾಗಬೇಕು ಅಂದರೆ ಹೇಳ್ತಾರೆ, ಅಪ್ಪನಲ್ಲಿ ಅಪ್ಪ ಅಂತ ದೇವರು ತೋರುವ ಅಭಿಮಾನ ಇಷ್ಟು, ಅಮ್ಮನಲ್ಲಿ ಅಮ್ಮ ಅಂತ ದೇವರು ತೋರಿದ ಅಭಿಮಾನ ಇಷ್ಟು, ಒಟ್ಟಾರೆ ಇವನೇ ಎಲ್ಲರ ಮೂಲಕ ತೋರಿದ ಅಭಿಮಾನ ಇಷ್ಟು. ಇವರೆಲ್ಲ ಅವನು ತೋರು ಅಂದ್ರೆ ತೋರಿದ್ರು, ಇಲ್ಲ ಅಂದ್ರೆ ಇಲ್ಲದೇ ಇರುವವರು. ಆದ್ದರಿಂದ ಪ್ರಧಾನ ಅಭಿಮಾನ ತೋರಿದ್ದು ಯಾರು? ಅವನೇ. ಆದ್ದರಿಂದ ಅಮ್ಮ ಮುಖ್ಯ ಯಾರು? ಅವನೇ. ಅವ ಸರದರೆ ಅಮ್ಮ ಅಮ್ಮ ಅಲ್ಲ, ಅಪ್ಪ ಅಪ್ಪನೂ ಅಲ್ಲ. ಆದ್ದರಿಂದ ಎಲ್ಲರೊಳಗೆ ನಿಂತ ಸ್ವಾಮಿಯನ್ನೇ, ತಂದೆ ತಾಯಿ ಗುರು ದೈವ ಎಲ್ಲರೊಳಗೆ ನಿಂತು ನೀನೇ ಇದ್ದೀಯಪ್ಪ. ಗೊತ್ತಲ್ಲ ಇದು ನಮಗೆ, ಇದು ಗೊತ್ತಿಲ್ವಾ? ಏನು ಹೇಳಿದ್ರಲ್ಲ, ದೇವರೇ ಅಪ್ಪ, ದೇವರೇ ಅಮ್ಮ, ದೇವರೇ ತಮ್ಮ, ಎಲ್ಲ ದೇವರೇ, ಯಾರಿಗೂ ಗೊತ್ತಿಲ್ಲ. ನೀವೆಲ್ಲ ನನಗಿಂತ ಹೆಚ್ಚು ಪುರಾಣ ಕೇಳಿದವರು. ನಾನೆಲ್ಲ ಒಬ್ಬನೇ ಹೇಳ್ತೀನಿ, ನಾವು ಹೇಳೋದೇ ಕೇಳೋದಿಲ್ಲ ಹೆಚ್ಚು. ಯಾವಾಗ ನಮ್ಮ ಸ್ವಾಮಿಗಳ ಪಾಠ ಕೇಳೋ ಕಾಲಕ್ಕೆ ಕೇಳಿದ್ದಷ್ಟೇ, ಆದ್ಮೇಲೆ ಹೆಚ್ಚು ಕೇಳಿ ಶ್ರವಣಕ್ಕೆ ಹೋಗಲ್ಲ. ಯಾಕೆ ನಾವು ಹೇಳ್ತಾನೆ ಹೋಗ್ತಾ ಇರೋದು, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಹೇಳೋದ್ರಲ್ಲೇ ನಮ್ಗೆ ಕಾಲ ಮಳೆಯುತ್ತೆ. ನಮ್ದೇ ನಮಗೆ ಶ್ರವಣ ಅಷ್ಟೇ, ಇನ್ನೊಬ್ಬರದ್ದು ಕೇಳ ನಿಮ್ಗೆ ಆಗಲ್ಲ. 20 ದಿನ ಪಂಡಿತರು 40 ದಿನ ಸ್ವಾಮಿಗಳ ಹತ್ರ ಪ್ರವಚನ ಕೇಳ್ತಾ ಇರ್ತಾರೆ, ನೀವೇ ಎಕ್ಸ್ಪರ್ಟ್ಸ್ ಎಲ್ಲ ಕೂಡ ಅಲ್ವಾ? ಎಷ್ಟು ದಿನ ಕೇಳಿರ್ತೀರಿ, ಏನ್ ಪರಿಸ್ಥಿತಿ, ಎಷ್ಟು ಜ್ಞಾನ ಬಂದಿರಬೇಕು, ಮತ್ತೆ ಇದೆಲ್ಲ ಗೊತ್ತಲ್ಲ ದೇವರೇ ಎಲ್ಲ ಅಂತ ಅನುಭವಕ್ಕೆ ಬಂತ ಅಂದ್ರೆ ಬರಲ್ಲ. ಅದಕ್ಕೆ ಹೇಳ್ತಾರೆ ಇದೇನು ಉಪದೇಶ, ಉಪದೇಶ ಏನು ಬರ್ತಾ ಇದೆ ಈಗ ನೋಡಿ. ನಮ್ಮಲ್ಲಿ ಒಂದು ಚಾಲ್ತಿಯಲ್ಲಿದೆ, ಯಾವುದು ನಮಗೆ ಅನುಷ್ಠಾನಕ್ಕೆ ಬರಬೇಕೋ, ಯಾವುದು ಅನುಷ್ಠಾನಕ್ಕೆ ಬರಬೇಕೋ, ಅಪ್ಲೈ ಆಗಬೇಕೋ, ಅದರ ಕುರಿತು ಹೆಚ್ಚಿಗೆ ಆಲೋಚನೆ ಮಾಡಿ. ಈ ಫಾರಿನ್ನಲ್ಲಿ ನಮ್ಮ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಏನು ದುಡ್ಡಿದ್ದವರು, ಮಿಲಿಯನಿಯರ್ಸ್, ಬಿಲಿಯನಿಯರ್ಸ್, ಮಿಲಿಯನಿಯರ್ಸ್ ಅಂತ ಅವರ ಇಂಟರ್ವ್ಯೂ ತಗೊಂತಾರೆ. ನೀ ದೊಡ್ಡವನು ಹೇಗಾದ್ಯಾ ಅಂತ ಕೆಲವರು ತುಂಬಾ ಚಂದ ಕೊಡ್ತಾರೆ. ಅದನ್ನ ಏನಿಲ್ಲ, ನಾನು ಕನಸು ಕಂಡೆ, ನಾ ಕಂಡ ಕನಸೇ ಇದಕ್ಕೆ ಕಾರಣ. ಅಲ್ಲ, ಕನಸು ನಾವು ಕಾಣ್ತೀವಿ, ನಾವಾಗಿಲ್ಲಲ್ಲ ಅಂದ್ರೆ ಕನಸು ನೀವು ಚೂರು ಒಮ್ಮೆ ಕಂಡು ಸುಮ್ಮನೆ ಇದ್ ಬಿಡ್ತೀರಾ? ನಾನು ಹಾಗಲ್ಲ, ಸತತ ಕನಸು ಕಾಣುತ್ತಾ ಬಂದೆ. ಆ ಕನಸು ಅಂದ್ರೆ ಸದಾ ಅದರ ಕುರಿತೆ ಹೀಗಾಗಬೇಕು ಆಗಬೇಕು ಆಗಬೇಕು ಅಂತಲೇನೆ ಇದ್ದಾಗ, ಅದು ಆಲೋಚನೆ ಸತತ ಬರ್ಲಿಕ್ಕೆ ಶುರು ಆದಾಗ ಚೂರು ಚೂರು ಆ ಕಡೆಗೆ ಹೆಜ್ಜೆ ಹಾಕ್ತಾ ಹಾಕ್ತಾ ಹೋಗ್ತೇವೆ. ಅದನ್ನೇ ಹೇಳ್ತಾ ಇದ್ದಾರೆ, ಯಾವುದಾದರೆ ನಮಗೆ ಅನುಷ್ಠಾನಕ್ಕೆ ಬೇಗ ಬರ್ತಾ ಇಲ್ಲ, ಅದನ್ನು ಹೆಚ್ಚು ಸಲ ಹೇಳಿ 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 ನಾವು ಶುರು ಮಾಡಿದರೆ ಅದು ಚೂರು ಒಳಗಿಳಿದು ಅನುಷ್ಠಾನಕ್ಕೆ ಬರಲಿಕ್ಕೆ ಶುರು ಆಗುತ್ತಂತೆ. ಹಾಗೆ ಇದು ದೊಡ್ಡ ಮಂತ್ರವನ್ನು ಕೊಡ್ತಾ ಇದ್ದಾರೆ. ಏನಂತ ಅಂದರೆ, ನಾವೊಮ್ಮೆಲೆ ನಮಗೆ ದೇವರೇ ಅಪ್ಪ ಅಮ್ಮ ಗುರು ಅಂತ ಬರಲ್ಲ, ಕೇಳ್ತೀವಷ್ಟೇ. ಅದು ಬರಬೇಕಾದರೆ ಪ್ರತಿಯೊಬ್ಬರಲ್ಲಿ ಬೆಳಿಗ್ಗೆ ಕೂಡಲೇ ಅಪ್ಪ ಬಂದು ಏನಪ್ಪಾ ಅಂತ ಅಭಿಮಾನ ಪಡುವಾಗ ಆನ್ ದಟ್ ಮೂಮೆಂಟ್ ಅಪ್ಪ ಬಂದು ಅಭಿಮಾನ ಪಡುವಾಗ ಇದು ನೆನಪಾಗಬೇಕು, ಅಯ್ಯೋ ಸ್ವಾಮಿ ನೀನೇ ಪಡ್ತಾ ಇದೆಯೋ ಇಲ್ಲಿ ಅಂತ ಅಲ್ಲಿ ದೇವರಿಗೆ ನಮಸ್ಕಾರ. ಹಾಗೆ ತಾಯಿ ಅಭಿಮಾನ ಪಡುವಾಗ ಅಲ್ಲೇ ದೇವರಿಗೆ ನಮಸ್ಕಾರ. ಹಾಗೆ ಸುತ್ತಿರುವ ಯಾರ್ಯಾರು ನಮ್ಮ ಮೇಲೆ ಅಭಿಮಾನ ಪಟ್ಟು ಮಾಡುತ್ತಾ ಇದ್ದಾರೆ ಅಲ್ಲಿರುವ ದೇವರಿಗೆ ನಮಸ್ಕಾರ. ಇದು ಪ್ರಾಕ್ಟಿಕಲ್ಲಿ ದಿನಾಗ್ಲೂ ಎಡಬಿಡದೆ ಮಾಡುತ್ತಾ 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 ಬರಬೇಕು. ಮಾಡಬೇಕು ಅಂದಾಗ ನೆನಪಿರಬೇಕು, ನೆನಪಿರಲ್ಲ ಇವತ್ತು ಅಂದುಕೊಳ್ತೀವಿ. ಆಚಾರ್ಯ ಹೇಳಿದ್ರು ನಾಳೆ ಎಲ್ಲರಿಗೂ ಅಪ್ಪ ಅಮ್ಮ ಯಾರ ಅಭಿಮಾನ ಪಡ್ತಾರೆ ಪಟ್ಟಾಗೆಲ್ಲ ನಾ ನೆನೀಬೇಕು ಅಂತ ಅಂದುಕೊಳ್ತೀವಿ. ಬೆಳಿತದ್ದು ನೆನೀಬೇಕು ಎಂಬುದೇ ಮರ್ತದು. ರಾತ್ರಿ ನೆನಪಾಗುತ್ತೆ ಹೌದಲ್ಲ, ಆಚಾರ ಹೇಳಿದ್ರಲ್ಲ ಸೋಗಿ ರಾತ್ರಿ ಆದ್ರೆ ನೆನಪಾಯ್ತಲ್ಲ. ಅದಕ್ಕೆ ಮಾರನೇ ದಿವಸ ನೆನಪಿರ್ಲಿಕ್ಕೆ ಏನೇನು ಮಾಡಬೇಕು ಚೂರೆಲ್ಲ ಬರೆದಿಟ್ಕೊಳ್ಳೋಣ. ಸಾಮಾನ್ಯವಾಗಿ ಇಲ್ಲೆಲ್ಲಿ ಬರುತ್ತೆ ನೋಡಿ, ಅಲ್ಲ ದೇವರು ನೆನಪು ಬರಲಿಲ್ಲಲ್ಲ, ಅಯ್ಯೋ ನಮ್ಮ ಕರ್ಮಾನುಸಾರ ದೇವರು ಕೊಟ್ರೆ ಕೊಡ್ತಾನೆ ಇಲ್ಲದ್ರಿಲ್ಲಪ್ಪ, ಅದಕ್ಕೆ ನಾವೇನ್ ಮಾಡ್ಲಿಕ್ಕಾಗುತ್ತೆ ಅಲ್ವಾ? ಇದೇ ಉತ್ತರ. ದೇವರನ್ನು ಯಾಕೆ ನೆನೆದಿಲ್ಲ ಮಾರನೇ ದಿವಸ ಅಂತ ಉತ್ತರ ಪ್ರಶ್ನೆ ಮಾಡಿದರೆ, ಇಲ್ಲ ಆಚಾರ್ಯ ನೀವೇ ಹೇಳ್ತಿರಲ್ಲ ನಮ್ಮ ಕರ್ಮಾನುಸಾರ ದೇವರು ನೆನಪು ಕೊಟ್ರೆ ನೆನೆತೀವಿ, ಇಲ್ಲದಿದ್ರಿಲ್ಲ ನಾವಂತೂ ಅಂದುಕೊಂಡುವಪ್ಪ. ಅಲ್ಲರಿ ಒಂದ್ ದಿವಸ ಆಯ್ತು, ಮಾರನೇ ದಿವಸ ಅದು ಅಷ್ಟೇ, ದೇವರು ನೆನಪು ಕೊಟ್ರೆ ಉಂಟು ಇಲ್ಲದಿದ್ರು ಇಲ್ಲ. ಬಹಳ ಚೆನ್ನಾಗಿದೆ. ಆದರೆ ನಾಳೆ ಬೆಳಿಗ್ಗೆ ಟ್ರೈನ್ ಬುಕ್ ಆಗಿದೆ, ನಾಳೆ ಬೆಳಿಗ್ಗೆ ಟ್ರೈನ್ ಬುಕ್ ಆಗಿದೆ, ಟಿಕೆಟ್ ಇದೆ, ನಿಮ್ಗೆ ಮರು ಇದೆ, ದೇವರನ್ನೇ ಮರಿತೀವಿ. ಮತ್ತೆ ನಾಳೆ ಟ್ರೈನ್ ಹೋಗೋದು ಮರೆಯಲ್ವಾ? ಮರುವಿದೆ, ಅದಕ್ಕೆ ಸುಮ್ಮನೆ ಇರ್ತೀರಾ? ದೇವರು ನನ್ನ ಕರ್ಮಾನುಸಾರ ಎಚ್ಚರ ಕೊಟ್ರೆ ಕೊಡ್ಲಿ, ಇಲ್ಲದಿದ್ರೆ ಇಲ್ಲ, ಹೋದರೆ ಹೋಗ್ತೀನಿ, ಇಲ್ಲದಿದ್ರೆ ಇಲ್ಲ ಅಂತ ಸುಮ್ಮನೆ ಕೊಡ್ತೀರಾ? ಏನ್ ಮಾಡ್ತೀರಾ? ಪಕ್ಕದವರಿಗೆ ನಮ್ಮ ಮನೆಯಾಗಿದ್ದವರಿಗೆ ಹೇಳಿ, ಏ ಬೆಳಿಗ್ಗೆ ಸಪ್ಪ ಹೇಳು, ಹಾಗೆ ಫೋನ್ ಮಾಡಿ ಹೇಳ್ತೀವಿ. ಇನ್ನೊಬ್ರು ನಮ್ಮವ್ರು ಮಾಡ್ಕೊಂಡ್ಬಿಟ್ರೆ ಮತ್ತೆ ಗತಿ ಏನು ಅಂತ ಹೇಳಿ ಇನ್ನೊಬ್ರಿಗೆ ಫೋನ್ ಮಾಡಿ, ಎಲ್ಲೆಲ್ಲಿದ್ದವರಿಗೆ ಫೋನ್ ಮಾಡಿ ಎಬ್ಬಿಸಿ ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡ್ತೀರಲ್ಲ, ಇಂಥ ಪ್ರಯತ್ನ ದೇವರ ಕುರಿತು ಮಾಡಿದ್ದೀರಾ? ಇಲ್ಲಲ್ಲ. ಹಾಗಾದರೆ ಮಾರನೇ ದಿವಸ ಇವತ್ತು ಬಂದಿಲ್ಲಪ್ಪ ದೇವರ ನೆನಪು, ಹೋಗ್ಲಿ ಅಡ್ಡಿ ಇಲ್ಲ, ಎಷ್ಟೋ ಜನ್ಮಗಳೇ ಹೋದ್ ಅಂತೆ, ಒಂದಿನ ಹೋಗ್ಲಿ. ಮಾರನೇ ದಿನ ಪ್ರಯತ್ನ, ವಿಶೇಷವಾಗಿ ದೇವರನ್ನು ನೆನೆಯಲೇಬೇಕು. ಅದಕ್ಕೇನೇನು ಬೇಕು? ಬಹಳ ಜನ ಏನ್ ಮಾಡ್ತಾರೆ, ಸ್ನಾನ ಕಾಲಕ್ಕೆ ನೆನಪಾಗಲ್ಲ ಅಂತ ಬಾತ್ರೂಮ್ ಅಲ್ಲೇ ಬರ್ಕೊಂಡಿರ್ತಾರಲ್ಲ ಲಿಸ್ಟ್ ಬರೆದು, ಆ ಲಿಸ್ಟ್ಗೆ ಸ್ಟಿಕ್ಕರ್ ಹಾಕಿ ಅಲ್ಲೇ ಇಟ್ಟಿರ್ತಾರೆ. ಯಾಕದು ಪ್ರಯತ್ನ? ನನಗೆ ನೆನಪಿರಲ್ಲ ಇದರಲ್ಲಿ, ಅದೇ ಪ್ರಯತ್ನ ಇಲ್ಲೂ ಮಾಡಬಹುದಲ್ಲ. ಹಾಗಾದರೆ ಪ್ರಯತ್ನ ಪೂರ್ವಕವಾಗಿ ಭಗವಂತನನ್ನ ಅದಕ್ಕೆ ಹೇಳ್ತಾರೆ, ಯಸ್ಯ ಅನುವೃತ್ಯ. ಅನುವೃತ್ತಿ ಎಂದರೆ ಪ್ರತಿಯೊಂದು ಕಡೆ ಆ ಭಗವಂತ ಈ ಗೊಂಬೆಗಳಂತೆ ಇರುವ ಜನರ ಮೂಲಕ ತೋರುವ ಅಭಿಮಾನವನ್ನ ನೋಡಿದಾಗೆಲ್ಲ ಅನುವೃತ್ತಿ, ಹೇ ಸ್ವಾಮಿ ನೀನೇ ಮಾಡ್ತಾ ಇದೆಯೋ, ನೀನೇ ಕೊಡ್ತಾ ಇದೆಯೋ ಅಂತ ಅವನಿಗೆ ಅಲ್ಲಲ್ಲೇ ಅಲ್ಲಲ್ಲೇ ನಮಸ್ಕಾರವನ್ನ ಸಲ್ಲಿಸ್ತಾ, ಇದೇ ದೊಡ್ಡ ತಪಸ್ಸು, ಇದನ್ನು ಮಾಡ್ತಾ ಮಾಡ್ತಾ ಬಂದರೆ ಕೃತಿನಃ ಬಹುವಿಮ. ನಾವು ವಿಶೇಷವಾಗಿ ಏನು ಕೃತಿಗಳಾಗ್ತೀವಂತೆ, ಕೃತಿಗಳು ಅಂದ್ರೆ ಏನು ಅದಕ್ಕೆ ಹೇಳುತ್ತಾರೆ, ಮಾಡಬೇಕಾದ್ದನ್ನ ಮಾಡಿದವರು ಕೃತಿಗಳು ಹೇಳ್ತಾರಲ್ಲ, ಅವರು ಕೃತಕೃತ್ಯರಾದರು. ಇನ್ನೊಂದು ಹೇಳಿ, ಅಯ್ಯೋ ಮಾಡಬೇಕಾಗಲ್ಲ ಮಾಡಿ ಮುಗಿಸಿದ್ದಾಯ್ತರಿ ಅವರೆಲ್ಲ, ಇನ್ನೇನು ಅವರಿಗೆ ಏನು ಕಡಿಮೆ ಇಲ್ಲ ಅಂದರೆ ಈ ಜನ್ಮದಲ್ಲಿ ಏನೇನು ಮಾಡಬೇಕು ಅವೆಲ್ಲ ಮಾಡಿ ಮುಗಿಸಿದವರು ಅಂತ. ಹಾಗೆ ನಾವು ಆಗಬೇಕಾ? ಇದು ಮಾಡಿ ಅಂದರೆ ಇದೇ ನಾವು ಮಾಡಬೇಕಾದ ಕಾರ್ಯ ಅಂದ್ರು. ದೇವರು ದೇವರನ್ನ ನೆನೆಯೋದೇ ಸಾಧನೆ, ಹೌದಾ? ಏನಕೇನ ನಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ಚರಣಾಬ್ಜಯೋ ಇದಮೇವ ಸಾಧನ ಮೀರಿತಂ. ಅದು ಏನೇ ಕಾರಣ ಇರಲಿ, ನಮ್ಮ ಮನಸ್ಸು ಸತತ ಆದರ ಪೂರ್ವಕ ಪ್ರತಿಯೊಂದು ಕ್ಷಣ ಶ್ರೀಹರಿಯ ಪದಾರವಿಂದದಲ್ಲೇ ಇದ್ದರೆ ಅದೇ ಸಾಧನೆ. ಅದು ಬರಬೇಕಾದ್ರೆ ಏನ್ ಮಾಡಬೇಕು? ಋಷಿಗಳಂತೆ ಒಂದೇ ಕಡೆ ಕೂತು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಹೇಳುತ್ತಾರೆ, ನಿನ್ನ ಸುತ್ತು ಇರುವ ವ್ಯಕ್ತಿಗಳು ನಿನ್ನ ಮೇಲೆ ಏನು ಅಭಿಮಾನ ಪಡ್ತಾ ಇದ್ದಾರೆ, ಆ ಪಡುವ ಕಾಲಕ್ಕೆ ಒಳಗಿರೋ ದೇವರನ್ನ ನೆನೆಯೋಣ. ಎಷ್ಟು ಜನ ಅಭಿಮಾನ ಪಡ್ತಾರೋ ಅಲ್ಲಿ ನೆನೆಯೋಣ. ಬರೀ ಅಭಿಮಾನ ಮಾತ್ರ ಅಲ್ಲ, ಯಾರು ಯಾರು ಬೈತಾ ಇರುತ್ತಾರೆ, ಯಾರು ಯಾರು ಹೊಟ್ಟೆ ಕೆಂಚಿನಿಂದ ಹಿಂದೆ ಬೈಕೊಳ್ತಾರೆ ಮುಂದೆ ಬೈಕೊಳ್ತಾ ಇರ್ತಾರೆ, ಇವರೆಲ್ಲ ಇರ್ತಾರಲ್ಲ, ಅಲ್ಲೆಲ್ಲ ಕೇಳಿದಾಗ ಅಲ್ಲೂ ದೇವರೇ ಅವರ ಮೂಲಕ ಮಾಡಿಸ್ತಾ ಇದ್ದಾನೆ. ನನ್ನ ಒಳ್ಳೆಯದಕ್ಕಾಗಿ ಅವರಿಂದ ಬಯಸ್ತಾ ಇದ್ದಾನೆ ಅಂತೇಳಕೊಂಡು ಹರೇ ನಿನಗೆ ನಮಸ್ಕಾರ ಅಂತ ಯಾರು ಹೇಳುತ್ತಾರೋ ಅವರು ಕೃತಿಗಳು ಅಂದರೆ ಪುರುಷಾರ್ಥ ಅವರಿಗೆ ಬೇಗ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ನೋಡಿ, ಏನೇ ಸ್ವಾಮಿ ಬಂದು ಕೊಟ್ಟರು ನಮ್ಮ ಒಳ್ಳೆಯದಕ್ಕಾಗಿ ಕೊಡತಾ ಇದ್ದಾನೆ, ಒಳ್ಳೆಯದಕ್ಕಾಗಿ ಕೊಡತಾ ಇದ್ದಾನೆ, ನಮಗೆ ಒಳ್ಳೆಯದೇ ಆಗುತ್ತೆ, ಅದು ಎದುರಿ ಇರುವ ಗೊಂಬೆಗಳ ಮೂಲಕ ಕೊಡತಾ ಇದ್ದಾನೆ, ನಮ್ಮ ಕರ್ಮಾನುಸಾರ ಕೊಡತಾ ಇದ್ದಾನೆ ಅಂತ ಯಾರು ಸ್ವೀಕಾರ ಮಾಡುತ್ತಾರೆ ಅವರಿಗೆ ಭಗವಂತ ಬೇಗ ಒಲಿಯುತ್ತಾನೆ, ಅವರ ಸುತ್ತೂ ಇರುತ್ತಾನೆ. ಅಂಥವ್ರು ಯಾರಾದರೂ ಬೇಕಾ? ಪಾಂಡವರು ಏನು ಮಾಡಿದರು? ತಮಗೇನು ಬಂದರು ಕೃಷ್ಣ ನೀ ಕೊಟ್ಟದ್ದು ನಿನಗರ್ಪಿತ ಅಂದ್ರು. ಏನು ದುರ್ಯೋಧನನ್ನ ಒಂದೇ ಹಾಕಿ ಕೊಲ್ಲಲಿಕ್ಕೆ ಭೀಮಸೇನ ದೇವರಿಗೆ ಆಗಲ್ವೇ? ಮೊದಲೇ ಕೊಂದಿದ್ರೆ ಯುದ್ಧವೇ ಇರ್ತಾ ಇದ್ದಿಲ್ಲ. ದುರ್ಯೋಧನನ್ನ ಈ ಕೊಲ್ಲೋದೆ ಆ ಘೋಷಯಾತ್ರೆ ಕಾಲಕ್ಕೆ ನಾನಾ ಹಿಂಸೆ ಕೊಟ್ಟ, ಎಲ್ಲಾ ಹಿಂಸೆಗಳು ತಡಕೊಂಡ್ರವರು. ಯಾಕೆ? ದುಷ್ಟರಲ್ಲ, ಆ ದುಷ್ಟರಾದವ್ರನ್ನ ಅಲ್ಲೇ ಕೊಡಿಬೇಕಲ್ಲ, ಧರ್ಮ ಅಲ್ಲ ಅಂದ್ರೆ ಎರಡು ಧರ್ಮಗಳಿವೆ. ದೇವರು ಯಾವ ಕಾಲದಲ್ಲಿ ಅವರನ್ನ ದಂಡನ ಮಾಡಬೇಕು ಅಂತ ಇಟ್ಟಿರ್ತಾನೋ ಆ ಕಾಲದಲ್ಲಿ ದಂಡನ ಮಾಡುವುದು ಧರ್ಮ. ಅಷ್ಟರವರೆಗೆ ಅವರ ಮೂಲಕ ದೇವರು ಕೊಡುವ ಕಾಟವನ್ನ ಸಹಿಸೋದು ಧರ್ಮ, ಅದನ್ನ ಸಹಿಸಿದರು. ದುರ್ಯೋಧನ ಕೊಡುವ ಕಾಟವನ್ನ ಪಾಂಡವರು ಸಹಿಸಿ ಹರೆ ಇದು ಇವ ಗೊಂಬೆ, ಇವನಾಗಿ ಸ್ವತಂತ್ರನಾಗಿ ನಮಗೆ ಕಾಟ ಕೊಡ್ಲಿಕ್ಕಾಗಲ್ಲ, ನಮ್ಮ ಕರ್ಮಾನುಸಾರ ಏನು ಬರಬೇಕೋ ಅದು ನೀನೇ ಕೊಡತಾ ಇದೀಯ. ಅವನು ದುಷ್ಟನಿರಬಹುದು, ನಮಗಂತೂ ಅವನ ಸಂಪರ್ಕ ಕೊಟ್ಟದ್ದು ನೀನೆ, ಆದ್ದರಿಂದ ಕೊಟ್ಟದ್ದು ನಿನಗರ್ಪಿತ ಹರಿಯೇ ಅಂದ್ರು. ಅದಕ್ಕೆ ಸ್ವಾಮಿ ಏನು ಮಾಡಿದ? ಅವರಿಗೆ ಯಾವಾಗ ಯಾವಾಗ ಕಷ್ಟ ದುರ್ಯೋಧನಾದಿಗಳ ಮೂಲಕ ತಾನು ಕೊಟ್ಟಾಗ ಇಂಥ ಚಿಂತನೆ ತಾನೇ ಕೊಟ್ಟ ಒಳಗಿತ್ತು. ನೋಡಿ, ದೇವರ ಮೂರು ರೂಪಗಳು, ದುರ್ಯೋಧನಾದಿಗಳಲ್ಲಿ ನಿಂತು ಕಾಟ ಕೊಟ್ಟದ್ದು ಇವನೇ. ಆ ಕಾಟ ಕೊಟ್ಟದ್ದನ್ನ ಹರೇ ನಿನ್ನ ಪೂಜಾ ಅಂತ ಸಹನ ಮಾಡುವ ತಾಕತ್ತನ್ನ ಕೊಟ್ಟದ್ದು ಪಾಂಡವರೊಳಗಿರುವ ದೇವ. ಅದಕ್ಕೆ ಒಲಿದು ಅನುಗ್ರಹ ಮಾಡಲಿಕ್ಕೆ ಬಂದದ್ದು ಕೃಷ್ಣನಾಗಿ ವೇದವ್ಯಾಸರಾಗಿ ಇನ್ನೊಂದು ರೂಪದಿಂದ ಬಂದ. ಇದೆಷ್ಟು ಚೆನ್ನಾಗಿದೆ. ಅದರಿಂದ ನಮಗೂ ಅಷ್ಟೇ, ನಮ್ಮೊಳಗೂ ದೇವರಿದ್ದಾರೆ, ನಮಗೆ ಕಾಟ ಕೊಡುವ ವ್ಯಕ್ತಿಗಳಲ್ಲಿ ಪ್ರಾರಬ್ಧದಲ್ಲಿ ಸ್ವಾಮಿ ನಿಂತಿದ್ದಾನೆ, ಕಾಟ ಅವನೇ ಕೊಡತಾನೆ. ಕಾಟ ಕೊಟ್ಟು ನಮ್ಮೊಳಗಿದ್ದು ಸ್ವಾಮಿ ಈ ಕಾಟ ಕೊಡಿಸಿದ್ದು ನೀನೆ, ನನ್ನ ಕರ್ಮಾನುಸಾರ ಕೊಡಿಸ್ತಾ ಇದೀಯ, ನಿನಗರ್ಪಿತ ಹರಿಯೇ ಅಂತ ದೇವರಿಗೆ ಸುಖ ದುಃಖಗಳು ಬಂದದ್ದು ನೀ ಕೊಟ್ಟದ್ದು. ಈ ವ್ಯಕ್ತಿ ಕೊಟ್ಟ ಸುಖ, ಈ ವ್ಯಕ್ತಿ ಕೊಟ್ಟ ದುಃಖ ಅಲ್ಲ, ಇವರು ಗೊಂಬೆಗಳು, ಇವರ ಮೂಲಕ ನೀ ಕೊಟ್ಟೀಯ, ನೀ ಕೊಟ್ಟದ್ದು ನಿನಗರ್ಪಿತ ಅಂತ ನಮ್ಮಲ್ಲಿ ನಿಂತು ಸಾಧನೆ ಮಾಡಿಸ್ತಾನೆ, ಅವರಲ್ಲಿ ನಿಂತು ದುಃಖ ಸುಖ ಕೊಡಿಸ್ತಾನೆ, ನಮ್ಮ ಸಾಧನೆಗೆ ಮೆಚ್ಚಿ ತಾನೇ ಇನ್ನೊಂದು ರೂಪದಿಂದ ನಮಗೆ ಬೆಂಬಲವಾಗಿ ನಿಲ್ಲುತ್ತಾನೆ. ಅದನ್ನೇ ಹೇಳುತ್ತಾರೆ, ಯಶ್ಯ ಅನುವೃತ್ಯ. ಆ ಬಿಂಬರೂಪಿ ಭಗವಂತನ ಸದಾ ಶರಣಾಗತರಾಗಿ ಚಿಂತನೆ ಮಾಡುವುದರ ಮೂಲಕ ಕೃತಿನ ಬಹೂವಿಮ, ನಾವು ವಿಶೇಷವಾಗಿ ಕೃತಕೃತ್ತರಾಗ್ತೇವೆ. ಭಗವಂತನ ಶರಣಾಗತಿ ಒಂದೇ ನಮಗೆ ಪ್ರಧಾನವಾದ್ದು, ಅದರಿಂದ ಸ್ವಾಮಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಬರುತ್ತಾನೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ ಇಲ್ಲಿ, ಪರಮಂ ದೈವತಂ. ಪರಮದೈವತ ಅಂದ್ರೆ ಹೇಳ್ತಾ ಇದ್ದಾರೆ, ದೇವತೆಗಳು ಮೂರು ರೀತಿಯಾಗಿರುತ್ತಾರೆ ಹೇಳುತ್ತಾರೆ. ವಿಶಿಷ್ಟ, ಇಷ್ಟ, ಅಧಿಕೃತ. ವಿಶಿಷ್ಟ ದೇವತ, ಇಷ್ಟ ದೇವತ, ಅಧಿಕೃತ ದೇವತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಧಿಕೃತ ಅಂದರೆ ಒಂದು ಗ್ರಂಥ ಯಾರನ್ನ ಕುರಿತು ಹೇಳುತ್ತೋ ಆ ದೇವತ ಅಧಿಕೃತ ದೇವತ. ಇನ್ನ ಇಷ್ಟ ದೇವತ ಅಂದರೆ ನಮಗಿಷ್ಟವಾದ ದೇವರು ಇಷ್ಟ ದೇವತ. ಅಷ್ಟೇ ಅಲ್ಲದೆ ವಿಘ್ನ ಪರಿಹಾರ ಮಾಡುವ ಇನ್ನೊಂದು ರೂಪ ವಿಶಿಷ್ಟ ದೇವತ ಅಂತ. ಮೂರು ದೇವತೆಗಳ ವಂದನೆ ಮಾಡಬೇಕು. ನಮ್ಮ ಸಾಧನೆಯ ವಿಘ್ನಗಳು ಪರಿಹಾರ ಆಗಬೇಕಾದರೆ ವಿಶಿಷ್ಟ ದೇವತಾ ವಂದನ, ಇಷ್ಟ ದೇವತಾ ವಂದನ ಮತ್ತು ಅಧಿಕೃತ ದೇವತಾ ವಂದನ ಅಂತ ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ, ಪರಮಂ ದೈವತಂ ಅಂದರೆ ಇಲ್ಲಿ ದೇವರು ಬರೇ ದೇವರು ಮಾತ್ರ ಅಲ್ಲ, ಗುರುವೂ ಹೌದು, ಎಲ್ಲವೂ ಅವನೇ ಹೌದು. ಆದ್ದರಿಂದ ಹೇ ಸ್ವಾಮಿ, ನೀನೇ ನನಗೆ ಎಲ್ಲರಲ್ಲಿ ನಿಂತು ಸಾಧನೆ ಮಾಡಿಸ್ತಾ ಇದ್ದೀಯ. ಇಲ್ಲಿ ಅಪರೂಪವಾಗಿರತಕ್ಕಂಥ ಒಂದು ರಹಸ್ಯವನ್ನು ಹೇಳಿಕೊಡ್ತಾ ಇದ್ದಾರೆ. ಇದು ನಮಗೆ ಅನುಷ್ಠಾನಕ್ಕೆ ಬರಲೇಬೇಕು, ಈ ಚಿಂತನೆ ಬರಲೇಬೇಕು, ಇಲ್ಲದಿದ್ದರೆ ಸಾಧನೆಯೇ ಮುಂದಾಗಲ್ಲ. ಅದನ್ನ ಇಲ್ಲಿ ಹೇಳಿಕೊಡತಾ ಇದ್ದಾರೆ. ಏನದು ಅಂದರೆ, ಅರಣ್ಯಕಾಚಾರ್ಯರು ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ಷೋಡಶಿಯಲ್ಲಿ ಹೇಳುತ್ತಾರೆ. ನಮಗೆ ಬೆಳಿಗ್ಗೆಯಿಂದ ಏಳೋದು, ಕೂಡೋದು, ತಿರುಗೋದು ಮೊದಲಾದ ಈ ಶರೀರದ ಸಕಲ ಕೆಲಸಗಳು ಕೂಡ ತತ್ವಾಭಿಮಾನಿ ದೇವತೆಗಳು ಮಾಡಿಸ್ತಾ ಇದ್ದಾರೆ. ಅವರು ಪುಷ್ಕರ ಮೊದಲುಕೊಂಡು ದೇವರ ಪ್ರಾಣದೇವರ ಪರ್ಯಂತ ಎಲ್ಲರೂ ಇದ್ದಾರೆ. ಒಂದು ನೋಡಿ, ನಾವು ಬೆಳಿಗ್ಗೆ ಎದ್ದ ಕೂಡಲೇ ದೇವರ ಸ್ಮರಣೆ ಮಾಡ್ತೀವಿ, ಮಿಕ್ಕವರು ಸ್ಮರಣೆ ಮಾಡ್ತೀವಿ. ಆ ಮಾಡೋ ಕಾಲಕ್ಕೆ ತತ್ವಾಭಿಮಾನಿ ದೇವತೆಗಳ ಸ್ಮರಣೆ ಮಾಡುತ್ತೇವಾ ನೋಡಿಕೊಳ್ಳಿ. ಒಂದು ಸಲ ಏನು ಕಟಾಚಾರಕ್ಕೆ ನಮೋ ಸುತಾತ್ವಿಕ ದೇವಾಹ ಬಿಟ್ಟು ಅದೇನು ಜೀವ ಸತ್ತ ಮೇಲೆ ಚಿತ್ರಗುಪ್ತ ತಲೆ ಮೇಲೆ ದಂಡ ಇಡ್ತಾನಂತೆ. ಇಟ್ಟಾಗ ಅವನು ಗೊತ್ತಿಲ್ಲದೆ ಎಲ್ಲ ಪಾಪ ಹೇಳ್ತಾ ಹೋಗ್ತಾನೆ, ಸರ 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 ಸರನೇ ಹೇಳ್ತಾ ಇರ್ತಾನೆ. ಆ ಥರ ನಮ್ಮಲ್ಲಿ ಶ್ಲೋಕಗಳು ಬರ್ತಾ ಇರುತ್ತೆ. ಬೆಳಿಗ್ಗೆ ಎದ್ದು ಕೂಡಲೇ ಸ್ನಾನಕ್ಕೆ ಹೋಗ್ಲಿಕ್ಕೆ ಮುಂಚೆ ತಾನಾದ ಮೇಲೆ ಸರ 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 ಶ್ಲೋಕ ಬರ್ತಾ ಇರುತ್ತೆ. ಪಾರಾಯಣ ತಲೆಯಲ್ಲೋ ಇರುತ್ತೆ, ಆ ತಂಬಿಗೆ ಎಲ್ಲಿ ಆ ನೀರಿಲ್ಲಿ ಅಲ್ಲೇ ಇರುತ್ತೆ ತಲೆ. ಹೇಳೋ ಶ್ಲೋಕದ ಅರ್ಥದ ಮೇಲೆ ಇರಲ್ಲ, ಹೌದಾ? ಸಹಜವಾಗಿದು ಪಾರಾಯಣ ಮುಗಿಸಿರ್ತೇವೆ. ಅಂತ ಪಾರಾಯಣ ಮಾಡುವ ಶ್ಲೋಕಗಳ ಗುಂಪಲ್ಲಿ ಒಂದು ಏನದು, ನಮೋಸ್ತು ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೆ ಪ್ರೇರೆಯಂತು ಭವಂತ ಸರ್ವೇ ವೈ. ಯಾರ ಕುರಿತು ಹೇಳ್ತಾ ಇದು ಗೊತ್ತಿಲ್ಲ, ಯಾರ್ದೋ ಏನೋ ಹೇಳಿದ್ದೆ ಹೇಳಿದ್ದೆ. ಆದರೆ ಭಕ್ತಿಯಿಂದ ನನ್ನೊಳಗೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರಿಗೆ ನಮಸ್ಕಾರ ಅಂತ ಎಂದಾದರೂ ಹೇಳಿದ್ದೀರಾ? ಹೇಳಿಲ್ಲ ಪ್ರಾಯಶಃ, ನಾಡಿದ್ದೆ ಹೇಳಿ ಅಲ್ವಾ? ಯಾಕೆ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡೋಣ. ಎಷ್ಟು ಕಾಲ ಕೇಳಿ ಕೇಳಿ ಸತ್ತು ಹೋಗೋದು, ಚೂರು ಮಾಡಿ ಸತ್ತು ಹೋಗೋಣ. ಅದಕ್ಕೆ ತತ್ವಾಭಿಮಾನಿ ದೇವತೆಗಳ ಸ್ಮರಣೆ ಮಾಡಬೇಕು. ಸುಮ್ಮನೆ ಮಾಡಿದರೆ ಉಪಯೋಗವಿಲ್ಲ ಅಂತಾರೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ. ಏನು, ನಮ್ಮೊಳಗೆ ಯಾವ ಯಾವ ದೇವತೆಗಳಿದ್ದಾರೆ, ನಮ್ಮಿಂದ ಕೆಲಸ ಮಾಡಿಸ್ತಾರೆ, ಅವರ ಅಂಶ ಆವೇಶ ಅವತಾರ ಎಲ್ಲವರನ್ನ ಜ್ಞಾತ್ವಾ ವಿಮುಚ್ಯತೆ ನಾಣ್ಯಥಾತು ಕಥಂಚನ. ನಮ್ಮ ಒಡಗಿರತಕ್ಕಂಥ ತತ್ವಾಭಿಮಾನಿ ದೇವತೆಗಳ ಪಟ್ಟಿ ತಲೆಯಲ್ಲಿ ಕೂಡಬೇಕು. ಒಬ್ಬೊಬ್ಬರು ಏನೇನು ಅವತಾರಗಳು ಮಾಡಿದ್ರು, ಹೇಗೇಗೆ ಬಂದ್ರು ಅವೆಲ್ಲ ತಿಳ್ಕೊಳ್ಳೇಬೇಕು. ಕಂಪಲ್ಸರಿ ಸಬ್ಜೆಕ್ಟ್ ಇದು. ತಿಳ್ಕೊಂಡು ಒಬ್ಬೊಬ್ಬ ದೇವತೆಗಳನ್ನ ನಮ್ಮ ಹೃದಯದಲ್ಲಿ ಸ್ಮರಿಸಿ, ನೀವಿಂಥವರಯ್ಯ ಈ ಕೆಲಸ ಮಾಡಿದ್ದೀರಿ, ಹೀಗೆ ಮಾಡಿದ್ದೀರಿ, ಹೀಗೆ ಮಾಡಿದ್ದೀರಿ ಅಂತ ಬೆಳಿಗ್ಗೆದ್ದು ತತ್ವಾಭಿಮಾನಿಗಳನ್ನೆಲ್ಲ ಒಮ್ಮೆ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ ಅಲ್ಲಿ ಹೇಳುತ್ತಾರೆ, ಒಬ್ಬೊಬ್ಬರನ್ನ ಒಲಿಸಬೇಕು ಅಂತಾರೆ. ಒಬ್ಬೊಬ್ಬರನ್ನ ಚಿಂತನೆ ಮಾಡುತ್ತಾ ನೀವಿಂಥವ್ರು ಇಂಥವ್ರು ಅಂತ ಒಲಿಸ್ತಾ ಬಂದರೆ ಅವಾಗೇನಾಗತ್ತೆ, ಕೊನೆಗೆ ಅಪರೋಕ್ಷ ಅಂತ ಆಗುತ್ತಲ್ಲ ಅಲ್ಲಿಗೆ ಸಾಧನೆ ಇದು. ಅಪರೋಕ್ಷ ಅಂತಾದರೆ ಥಟ್ಟದ ದೇವರು ಕಾಣಿಸಿ ಅದೃಶ್ಯ ಆಗೋದು ಅಲ್ಲ. ಮೊದಲು ಪುಷ್ಕರ ಅವರು ದರ್ಶನ ಕೊಡುತ್ತಾರೆ, ನಂತರ ಶನೇಶ್ವರ. ಹೀಗೆ ಹೀಗೆ ತತ್ವಾಭಿಮಾನಿ ದೇವತೆಗಳೆಲ್ಲ ಒಬ್ಬೊಬ್ಬರು ಒಬ್ಬೊಬ್ಬರು ದರ್ಶನ ಕೊಟ್ಟರೆ ಕೊನೆಗೆ ದೇವರ ದರ್ಶನ ಆಗುತ್ತೆ. ಇದು ಅಪರೋಕ್ಷ ಆಗುವ ಕ್ರಮ. ಹಾಗಾದರೆ ದೇವರನ್ನ ಹೇಗೆ ಒಲಿಸಬೇಕೋ ಹಾಗೆ ಎಲ್ಲರನ್ನೂ ಉಪಾಸನೆ ಮಾಡ್ತಾ ಬರಬೇಕು. ಇದು ಕಂಪಲ್ಸರಿ ಸಬ್ಜೆಕ್ಟ್ ಇದು. ಮತ್ತೆ ನಮಗೆ ಅಷ್ಟು ಶಕ್ತಿ ಇದೆಯಾ ಎಲ್ಲರನ್ನ ಒಬ್ಬೊಬ್ಬರನ್ನ ಮುಂದಿಟ್ಟುಕೊಂಡು ಸ್ಮರಣೆ ಮಾಡೋಣ ಬೆಳಿಗ್ಗೆದ್ದು ಒಮ್ಮೆ ಎಲ್ಲ? ಅದು ಕೂಡ ಕಷ್ಟ ಅಲ್ವಾ? ಅಯ್ಯೋ ನಾ ಬಹಳ ಬ್ಯುಸಿ ರೀ, ಬೆಳಿಗ್ಗೆದ್ದು ನಮ್ಮ ಅಡಿಗೆ ದೇವ್ರ ಪೂಜಾ ಎಲ್ಲ ಮಾಡಿಕೊಂಡು ಹೋಗೋದ್ರೊಳಗೆ ಸಾಕಾಗತ್ತೆ. ಮತ್ತ ಈ ತತ್ವಾಭಿಮಾನಿಗಳ ಪಟ್ಟಿ ಇಟ್ಟುಕೊಂಡು ಒಬ್ಬೊಬ್ಬರ ಅವತಾರಗಳ ಸ್ಮರಣೆ ಮಾಡಿ ಅಯ್ಯೋ ನೀವಿಂದ ದೊಡ್ಡವರು ಅಂತ ಹೇಳ್ತಾ ಕೊಳ್ಳಿಕ್ಕೆ ಟೈಮ್ ಎಲ್ಲ ಇರುತ್ತೀರಿ ನಮಗೆ? ಇರಲೇಬೇಕು, ಬೇರೆ ಗತಿ ಇಲ್ಲ. ನಾಣ್ಯಥಾತು ಕಥಂಚನ ಮಧ್ವಾಚಾರ್ಯ ಹೇಳ್ತಾರೆ, ಬೇರೆ ಗತಿ ಇಲ್ಲ, ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಮ್ಮೊಳಗಿರುವ ತತ್ವಾಭಿಮಾನಿಗಳನ್ನ ಒಬ್ಬೊಬ್ಬರನ್ನ ಸ್ಮರಿಸಿ ಅವರಲ್ಲಿ ಏನೇನು ವಿಶೇಷಗಳಿವೆ ತಿಳ್ಕೊಂಡು ಬೆಳಿಗ್ಗೆ ಎಲ್ಲರಿಗೂ ಒಬ್ಬೊಬ್ಬರಿಗೂ ನಮಸ್ಕಾರ ಸಲ್ಲಿಸಿ ನಂತರ ಒಬ್ಬೊಬ್ಬರನ್ನ ಓದಿಸಲಿಕ್ಕೆ ನಮಗಾಗಲ್ಲ, ಅವರಲ್ಲಿ ಪೂಜಾ ಚಿಂತನ ಆಗಲ್ಲಲ್ಲ, ಅಲ್ಲಿ ರಹಸ್ಯವನ್ನ ಹೇಳಿಕೊಡ್ತಾ ಇದ್ದಾರೆ. ಏನದು ಅಂದ್ರೆ ಅತ್ರಿ ಮಹರ್ಷಿಗಳು ತಪಸ್ಸು ಮಾಡಿದರು. ಯಾರ ಕುರು ತಪಸ್ಸು ಮಾಡಿದರು ಅಂದರೆ ಶ್ರೀಹರಿಯನ್ನ ಕುರಿತೇ ತಪಸ್ಸನ್ನು ಮಾಡಿದರು. ತಪಸ್ಸನ್ನು ಮಾಡಿದಾಗ ಬ್ರಹ್ಮದೇವರು ಬಂದರು, ರುದ್ರದೇವರು ಬಂದರು. ಅವಾಗ ಕೇಳುತ್ತಾರೆ, ನಾನು ತಪಸ್ಸನ್ನು ಮಾಡಿದ್ದು ಕೇವಲ ಶ್ರೀಹರಿಗಾಗಿ, ನೀವಿಬ್ಬರು ಬಂದಿದ್ದೀರಾ, ಬಂದದಕ್ಕೆ ತೊಂದರೆ ಇಲ್ಲ, ಆದರೆ ಇಬ್ಬರು ಎಂಥವರು ತಪಸ್ಸು ಮಾಡಿದರೆ ಹೊರತು ದರ್ಶನ ಕೊಡಲ್ಲ, ಅಂತಹದು ತಪಸ್ಸು ಮಾಡದೇನೆ ದರ್ಶನ ಕೊಟ್ಟ ರೀತಿ ಹೇಗೆ ಅಂತ ಕೇಳಿದ್ದಕ್ಕೆ ಅವಾಗ ಉತ್ತರ ಕೊಡ್ತಾರೆ, ಅಯ್ಯ ನೀನು ತಪಸ್ಸು ಮಾಡಿದ ರೀತಿ ಆಗಿದೆ. ಏನದು? ನೀನು ಚಿಂತನೆ ಮಾಡಿದ್ದೇನೋ ಶ್ರೀಹರಿಯನ್ನೇ. ಏನಂತ ಚಿಂತನೆ ಮಾಡಿದ್ದು? ಈ ಶ್ರೀಹರಿ ಬ್ರಹ್ಮನೊಳಗೆ ಬ್ರಹ್ಮನಾಮಕ, ರುದ್ರನೊಳಗೆ ರುದ್ರನಾಮಕ ಅಂತ ದೇವರನ್ನ ಚಿಂತನೆ ಮಾಡಿದ್ದೀಯ. ಅದಕ್ಕೆ ದೇವರು ಮೂರು ರೂಪದಿಂದ ನಿನಗೆ ಪ್ರಸನ್ನನಾದ. ಬ್ರಹ್ಮನಾಮಕ ದೇವ ಪ್ರಸನ್ನನಾದ, ರುದ್ರನಾಮಕ ದೇವ ಪ್ರಸನ್ನನಾದ. ಅವರೆಲ್ಲ ರುದ್ರನಾಮಕ ದೇವ ಯಾರಿಗೆ ಬಿಂಬ? ರುದ್ರದೇವರಿಗೆ ಬಿಂಬ. ನೋಡಿ, ನಾವು ನಕ್ಕರೆ ಕನ್ನಡಿಯೊಳಗೆ ನಮ್ಮ ಪ್ರತಿಬಿಂಬ ನಗಲೇಬೇಕಲ್ಲ, ಹಾಗೆ ರುದ್ರನಾಮಕ ಭಗವಂತ ಸಂತೋಷ ಪಟ್ಟರೆ ರುದ್ರದೇವರು ಸಂತೋಷ ಪಡಲೇಬೇಕಲ್ಲ. ಅದಕ್ಕೆ ಪ್ರತ್ಯೇಕವಾಗಿ ನಮ್ಮನ್ನು ಕೂಡಿಸಿ ವಿಶೇಷ ಚಿಂತನೆ ಮಾಡದಿದ್ರು ನಮ್ಮೊಳಗಿರುವಂತಹ ಭಗವಂತನ ಪ್ರೀತಿಗೊಳಿಸಿದ್ದರಿಂದ ನಮ್ಮೆಲ್ಲರ ಪ್ರೀತಿ ಬಂತಯ್ಯ ಅಂದ್ರು. ಆ ರಹಸ್ಯ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ನಮ್ಮೊಳಗೆ ತತ್ವಾಭಿಮಾನಿಗಳಿದ್ದಾರೆ, ಆ ತತ್ವಾಭಿಮಾನಿಗಳ ಎಲ್ಲರನ್ನ ಹೋಲಿಸೋದು ಹೇಗೆ ಅಂದರೆ, ಒಮ್ಮೆ ಎಲ್ಲರಿಗೂ ಹೆಸರು ಹೆಸರು ಹೇಳಿಕೊಂಡು ಅವರವರನ್ನ ಸ್ಮರಣೆ ಮಾಡಿ, ನಮ್ಮೊಳಗಿರೋ ತತ್ವಾಭಿಮಾನಿಗಳನ್ನ, ಅವರೊಳಗೆ ಯಾರಿದ್ದಾರೆ ಅಂದ್ರೆ ನನ್ನ ಬಿಂಬಮೂರ್ತಿಯೇ ತತ್ವಾಭಿಮಾನಿಗಳಲ್ಲಿ ನಿಂತಿದ್ದಾನೆ, ಅವರವರ ಹೆಸರಿಂದ ನಿಂತಿದ್ದಾನೆ ಅಂತ ತಿಳಿದು, ಅವರ ಬಿಂಬನೇ ನನ್ನ ಬಿಂಬ, ನನ್ನ ಬಿಂಬನೇ ಅಲ್ಲಿದ್ದಾನೆ ಅಂತ ತಿಳಿದು ನಮ್ಮ ಒಳಗಿರುವ ಬಿಂಬಮೂರ್ತಿಗೆ ನೀನೇ ಅಲ್ಲಿರುವವ ಅಂತ ತಿಳಿದು ಏನು ಮಾಡಬೇಕು? ನಮ್ಮ ಸ್ವಾಮಿಯನ್ನೇ ಪ್ರೀತಿಗೊಳಿಸಿದರೆ ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ನೀನೇ ಅಂತ ಭಗವಂತನ ಚಿಂತನೆ ಮಾಡುತ್ತಾ ಇದ್ದರೆ, ಅವಾಗೆ ಭಗವಂತ ಅನುಗ್ರಹ ಮಾಡಿದ ಕೂಡಲೇ ಎಲ್ಲಾ ದೇವತೆಗಳು ಅನುಗ್ರಹ ಮಾಡಿಬಿಡುತ್ತಾರೆ. ಯಾಕೆ? ನಮ್ಮೊಳಗಿರುವ ದೇವರನ್ನ ಎಲ್ಲರೊಳಗಿರುವವ ಅಂತ ಚಿಂತನೆ ಮಾಡಿದ್ದಕ್ಕೆ ಅನುವೃತ್ಯ ಎಂಬ ಶಬ್ದ ಇದು. ನೀನೇ ಸದ್ಗುರು. ಸದ್ಗುರು ಅಂದ್ರೆ ಯಾರು ಅಂದ್ರೆ, ಹೊರಗೆ ಸಿಗುವ ಗುರುಗಳು ಹೌದು, ಒಳಗೆ ಸಿಗುವ ಗುರುಗಳು ಇದ್ದಾರೆ. 24 ಜನ ತತ್ವಾಭಿಮಾನಿಗಳೇ ನಮ್ಮ ಸದ್ಗುರುಗಳು. ಅವರೊಳಗಿರತಕ್ಕಂಥವ ನೀನೇ ಅಂತ ನಮ್ಮ ಒಳಗಿರುವ ಬಿಂಬಮೂರ್ತಿಯನ್ನು ನಾವು ಪ್ರಸನ್ನಗೊಳಿಸಿದರೆ ಎಲ್ಲಾ ದೇವತೆಗಳು ಒಬ್ಬೊಬ್ಬರನ್ನ ಮುಂದಿಟ್ಟುಕೊಂಡು ಉಪಾಸನೆ ಮಾಡಿದರೆ ಹೇಗೆ ಒಲಿಬೇಕೋ ಹಾಗೆ ಎಲ್ಲರೂ ಏಕಕಾಲದಲ್ಲಿ ಅನುಗ್ರಹ ಮಾಡುತ್ತಾರೆ. ಇದು ರಹಸ್ಯ. ಯಶ್ಯ ಅನುವೃತ್ಯ. ಅವಾಗೇನಾಗುತ್ತೆ? ಅಪರೂಪವಾಗಿರತಕ್ಕಂಥ ಬಿಂಬಾಪರೋಕ್ಷಕ್ಕೆ ಬೇಕಾದ ಸಾಧನೆ ನಡೀತಾ ಹೋಗುತ್ತೆ. ಅದನ್ನೇ ಹೇಳುತ್ತಾರೆ, ನನ್ನ ಒಳಗಿರುವ ದೇವರೇ ಅಪ್ಪನಲ್ಲಿ ಅಮ್ಮನಲ್ಲಿ ಎಲ್ಲರಲ್ಲಿ ಇದ್ದಾರೆ, ತತ್ವಾಭಿಮಾನಿಗಳಲ್ಲಿದ್ದಾನೆ, ನನ್ನ ಒಳಗಿರುವ ಎಲ್ಲಾ ದೇವತೆಗಳಲ್ಲಿ ಅವನೇ ನಿಂತಿದ್ದಾನೆ, ಅವನ ಪ್ರೀತಿಗಾಗಿ ನಾನು ಮಾಡುತ್ತೇನೆ. ಸ್ವಾಮಿ ನೀನು ಸಂತೋಷ ಪಟ್ಟರೆ ಇಷ್ಟೆಲ್ಲರೂ ಸಂತೋಷ ಪಡುತ್ತಾರೆ. ಅವ ಒಬ್ಬ ಊಟ ಮಾಡಿ ಹೊರಗೆ ಬಂದು ಶ್ರೀನಿವಾಸ ಒಂದು ತೇಗು ತೇಗಿದರೆ ಇಡೀ ಎಲ್ಲರಿಗೂ ಸಂತೋಷ ಆಯಿತು. ಅದು ನೆನೆಸಿ, ಸ್ವಾಮಿ ನಾನು ಈ ದಿನ ಮಾಡಿದ ನಿನ್ನ ಸೇವೆಯಿಂದ ನೀನು ಪ್ರೀತನಾದರೆ ಎಲ್ಲಾ ದೇವತೆಗಳು ಪ್ರೀತರಾಗ್ತಾರಯ್ಯ ಅಂತ ತಿಳಿದು ನಾವು ಚಿಂತನೆ ಮಾಡಿದರೆ ಕೃತಿನಃ ಬಹುವಿಮ. ನಾವು ಎಲ್ಲಾ ರೀತಿಯಲ್ಲಿ ಎಲ್ಲಾ ದೇವತೆಗಳನ್ನ, ಋಷಿಗಳನ್ನ, ಪಿತೃಗಳನ್ನ, ಗಂಧರ್ವರನ್ನ ಎಲ್ಲರನ್ನು ಕೂಡ ಸೇವಾ ಮಾಡಿ ಅವರ ಅನುಗ್ರಹ ಸಂಪಾದನೆ ಮಾಡಿದರೆ ಎಷ್ಟು ಫಲ ಬರಬೇಕೋ ಅಷ್ಟು ಫಲ ಈ ಚಿಂತನೆಯಿಂದ ಬರುತ್ತಾ ಇದೆ. ಎಷ್ಟು ಅಪೂರ್ವವಾಗಿದೆ ಇದು! ಎಲ್ಲರೂ ಸಿಗುತ್ತಾ? ನಮಗೆ ಸಿಗೋದೇ ಇಲ್ಲ. ಇಂಥ ರಹಸ್ಯಗಳು ಬೇಕು ನಮಗೆ. ಜೀವನದಲ್ಲಿ ಬರೀ ಕೊಟ್ಟಾಗಿ ಏನೋ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಹೋದದ್ದೇ ಹೋದದ್ದು ಏನು ಸಾಧನೆ ಈ ಸಾಧನೆ ಅಲ್ಲ ಇದು ಸಾಧನೆ ನಮ್ಮ ಒಳಗೆ ಯಾರ್ಯಾರಿದ್ದಾರೆ ದೇವತೆಗಳು ದೇವರ ರೂಪ ಅದು ಚೆನ್ನಾಗಿ ತಿಳಿಯಲೇಬೇಕು ಆದ ಮೇಲೆ ಅವರ ಉಪಕಾರವನ್ನ ನೆನೆಯಲೇಬೇಕು ಅವರೆಲ್ಲರನ್ನ ಒಲಿಸಬೇಕು ಅವರನ್ನನ್ನು ಒಲಿಸಬೇಕಾದರೆ ಇದು ಪದ್ಧತಿ ಅಂತ ಚೆನ್ನಾಗಿ ಆಧ್ಯಾತ್ಮ ಒಳಗಿರುವ ಬಿಂಬಮೂರ್ತಿಯ ಉಪಾಸನಾ ಕ್ರಮವನ್ನ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ ಇನ್ನ ನ ಬ್ರಹ್ಮಣ ಸ್ವಪರ ಭೇದ ಮತಿ ತವ ಸ್ಯಾತ್ ಸರ್ವಾತ್ಮನ ಸಮದೃಶ ಸ್ವಸುಖಾನುಭೂತೆ ಸಂಸೇವಯ ಸುರತರೋರಿವ ಚೇ ಪ್ರಸಾದ ಸೇವಾನುರೂಪ ಉದಯ ನ ವಿಪರ್ಯಯೋತ್ರ ಇಲ್ಲಿ ಹೇಳ್ತಾ ಇದ್ದಾರೆ ಯಾರಾದರೂ ನಮಗೆ ಗೊತ್ತಿದ್ದವರು ನಮಗೆ ಮೇಲಿದ್ದವರು ಅವರ ಮೇಲೆ ನಮಗೆ ಒಳ್ಳೆ ಅಭಿಮಾನ ಬರಬೇಕು ಒಳ್ಳೆ ಸ್ನೇಹ ಬರಬೇಕು ಅಭಿಮಾನ ಬರಬೇಕು ಬರಬೇಕಾದ್ರೆ ಅವರಲ್ಲಿ ಏನಿರಬೇಕು ಅಂದರೆ ಸಮರ ಆಗಿದ್ರೆ ಅವರು ಅಂದರೆ ಎಲ್ಲರನ್ನು ಹೇಗೆ ನೋಡಬೇಕೋ ಸಮಾನವಾಗಿ ನೋಡುತ್ತಾ ಇದ್ರೆ ನಾವು ಅವರಲ್ಲಿ ಅಭಿಮಾನ ಪಡಲಿಕ್ಕೆ ಸಾಧ್ಯ ಇದು ಮನೆಗಳಲ್ಲಿ ಇರುತ್ತಲ್ಲ ಮಕ್ಕಳಿರ್ತಾರೆ ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ಕನ್ಫರ್ಮೇಶನ್ ಕೂತಿರುತ್ತೆ ಅಪ್ಪ ಅಮ್ಮನಿಗೆ ನಾನು ಬೇಡ ಆ ಚಿಕ್ಕವರೇ ಬೇಕು ಅಂತ ಈ ದೊಡ್ಡವರಿಗೆ ಕೂತಿರುತ್ತೆ ಆ ಚಿಕ್ಕ ಮಗನೋ ಚಿಕ್ಕ ಮಗಳೋ ಅವರ ಮೇಲೆ ಅಭಿಮಾನ ನನ್ನ ಮೇಲೆ ಇಲ್ಲವೇ ಇಲ್ಲ ಅಂತ ಈ ದೊಡ್ಡವರಾದವರಿಗೆಲ್ಲ ಕಂಪ್ಲೇಂಟ್ ಇರುತ್ತೆ ಈ ಚಿಕ್ಕವರಂತೂ ಈ ದೊಡ್ಡವರಿಗೆ ಎಲ್ಲದಕ್ಕೂ ಪ್ರಾಮಿನೆನ್ಸ್ ಕೊಡ್ತಾರೆ ನಂಗೇನು ಕೊಡಲ್ಲ ಅಂತ ಇವರು ದುಃಖ ಇದ್ದೇ ಇರುತ್ತೆ ಒಟ್ಟಾರೆ ಅಪ್ಪ ಅಮ್ಮ ಎಷ್ಟು ಪ್ರೀತಿ ತೋರಿಸಿದ್ರು ಕೂಡ ಪಾರ್ಶಿಯಾಲಿಟಿ ಇದೆ ಅಂತ ಹೇಳಿ ಅಭಿಮಾನವೇ ಕಡಿಮೆ ಮಾಡುತ್ತಾರೆ ಹೌದ್ ತಾನೆ ಅಪ್ಪ ಅಮ್ಮನ ಮೇಲೆ ಏನು ಹುಟ್ಟಿದ ಕಾಲಕ್ಕಿಂತ ಅವನ ಮೇಲೆ ಅಭಿಮಾನ ತೋರಿದೆಯಲ್ಲ ಅವನ ಮನೆಗೆ ಇರು ಹೋಗು ಕೊನೆ ಕಾಲದಲ್ಲಿ ಅಪ್ಪ ಅಮ್ಮಗೆ ಒಗ್ಗರಣೆ ನೀನು ಅವನ ಮನೆಯಾಗಿದೆ ಅವನ ಮೇಲೆ ತೋರಿಸಿದೆಯಲ್ಲ ಇದು ಅದಕ್ಕೆ ಹೇಳ್ತಾ ಇದ್ದಾರೆ ಮೇಲೆ ಇದ್ದವರು ಸಮರ ಆಗಿದ್ದರೆ ನಮಗೆ ಒಳ್ಳೆ ಭಕ್ತಿ ಬರುತ್ತೆ ಸಮರಾಗಿಲ್ಲ ಅವರ ಮೇಲೆ ಭಕ್ತಿ ಬರಲ್ಲ ಆದ ಕಾರಣ ನಮ್ಮೊಳಗಿರುವ ದೇವ ಅವನು ಸಮನೋ ವಿಷಮನೋ ಪಾರ್ಶಿಯಾಲಿಟಿ ಇದೆಯಾ ಅವನಲ್ಲಿ ಅಂದ್ರೆ ಸರ್ವಥಾ ಇಲ್ಲ ದೇವರಿಗೆ ಅದಕ್ಕೆ ಹೇಳ್ತಾ ಇದ್ದಾರೆ ಭಗವಂತ ಹೇಗಿದ್ದಾನೆ ಸ್ವಪರ ಭೇದ ಮತಿ ನ ದೇವರಿಗೆ ಇವನು ನನ್ನವ ಇವರು ಬೇರೆಯವ ಅಂತ ಈ ರೀತಿ ಎಂದೂ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ದೃಷ್ಟಾಂತ ಚಿಕ್ಕದು ನೋಡಿ ಹರಿಶ್ಚಂದ್ರನ ಮಗ ರೋಹಿತ ಹರಿಶ್ಚಂದ್ರ ವರುಣದೇವರಿಗೆ ಹರಕೆ ಹಾಕೊಂಡ್ರು ಮಕ್ಕಳಾದ್ರೆ ಸಾಕು ಮಗ ಆದ್ರೆ ಸಾಕು ಬಲಿ ಕೊಡ್ತೇನೆ ಅಂತ ಅವಾಗ ವರುಣದೇವರು ಮಗ ಆಗುವಂತೆ ಮಾಡಿದರು ಹೇಳಿ ಬಲಿ ಕೊಡು ಅಯ್ಯೋ ರಾಮ ನಿನ್ನ ಕೂಸಿನ ಹುಟ್ಟಿದೆ ಅದು ಕಲ್ಲು ಬಂದ್ರೆ ತಾನೆ ಯಜ್ಞ ಪಶು ಆಗ್ಲಿಕ್ಕೆ ಹೌದಾ ಸರಿ ಹಲ್ಲು ಬಂದ ಮೇಲೆ ಇದು ಮೊದಲು ಹಲ್ಲು ಹಾಲು ಹಲ್ಲು ಜ್ಞಾನದಂತ ಬರಬೇಕು ಅದು 8 ವರ್ಷ ಆಗುತ್ತೆ ಅದಕ್ಕೆ ಜ್ಞಾನದಂತ ಬರಲಿ ಆ ಜ್ಞಾನದಂತ ಬಂದ ಮೇಲೆ ಇನ್ನೊಂದು ಮತ್ತೊಂದು ನೋಡಿದ್ರು ಇನ್ನು ಕೊಡೋದೇ ಇಲ್ಲ ಅಂತ ಹೇಳಿ ನಿನ್ನ ಜಲೋದರ ವ್ಯಾಸ ಬರಲಿ ಎಂದು ಶಾಪ ಕೊಟ್ಟು ಹೋದ್ರು ಅಷ್ಟರೊಳಗೆ ರೋಹಿತ ತಿಳ್ಕೊಂಡ ಪುರೋಹಿತರ ಹತ್ರ ಹೋದ ನಾನು ಬದುಕಬೇಕು ಅಂತ ನಮ್ಮಪ್ಪನಿಗಿಚ್ಛೆ ನಮ್ಮಪ್ಪ ಇರಬೇಕು ಅಂತ ನನಗಿಚ್ಛೆ ಯಾಕೆ ರೋಗ ಬಂದಿದೆ ರೋಗ ಹೋಗ್ಬೇಕಾದ್ರೆ ನಾನು ಸಾಯ್ಬೇಕು ನಾನು ಸತ್ತರೂ ನಮ್ಮಪ್ಪ ಇರಲ್ಲ ರೋಗ ಇದ್ರೂ ಇರಲ್ಲ ಅದಕ್ಕೆ ನಮ್ಮಪ್ಪ ಇರಬೇಕು ನಾನು ಇರಬೇಕು ಏನು ಮಾಡಬೇಕು ವರುಣದೇವರ ಶಾಪ ಹೋಗ್ಬೇಕು ಏನೂ ಇಲ್ಲ ನಿನ್ನ ಬದಲಾಗಿ ಇನ್ನೊಬ್ಬರನ್ನ ಬಲಿ ಕೊಟ್ರೆ ಸಾಕು ದುಡ್ಡಿನಿಂದ ತಗೊಂಡು ದುಡ್ಡು ಕೊಟ್ಟು ಒಬ್ಬ ವ್ಯಕ್ತಿಯನ್ನ ಆ ವ್ಯಕ್ತಿ ಕಂಡವರಾಗಿರಬಾರದು ಒಳ್ಳೆ ಅನುಷ್ಠಾನವಂತನಾಗಿರಬೇಕು ಚೆನ್ನಾಗಿರಬೇಕು ಇದೆಲ್ಲ ಇರಬೇಕು ಅಂಥವನನ್ನ ತಗೋಬೇಕು ಯಾರು ಸಿಗ್ತಾರೆ ಹುಡುಕ್ತಾ ಹೊರಟಾಗ ಒಬ್ಬ ಬ್ರಾಹ್ಮಣ ದಂಪತಿಗಳು ಸಿಕ್ಕರು ಅವರಿಗೆ 3 ಜನ ಮಕ್ಕಳು ಬಡತನ ಅಂದ್ರೆ ಅಂಥ ಬಡತನ ಕಾಡು ಬಡತನ ಆದರೆ ಒಳ್ಳೆ ಆಚಾರ ವಿಚಾರ ತಪಸ್ಸೆಲ್ಲ ಇದೆ ಅಂಥವರ ಹತ್ರ ರೋಹಿತ ಬಂದ ಹೇಳಿದ. ನೋಡಿ, ನಮ್ಮ ತಕ್ಕಂತೆ ಮಾತಾಡ್ತೇವೆ. ನೋಡಿ, ನೀವೆಲ್ಲರೂ ಬಡತನದಿಂದ ಹಸಿವೆಯಿಂದ ಸತ್ತೋಗ್ತಾ ಇದ್ದೀರಾ, ಹೌದಾ? ಹೌದು ಅಂದ್ರು. ಮತ್ತೆ ಎಲ್ಲರೂ ಸಾಯೋಕ್ಕಿಂತ ಒಬ್ಬನನ್ನ ನನಗೆ ಕೊಟ್ಟು ದುಡ್ಡು ತಗೊಂಡು ಆ ದುಡ್ಡಿನಿಂದ ಎಲ್ಲರೂ ಬದುಕಿ ಸಾಧನೆ ಮಾಡೋದು ಒಳ್ಳೇದಲ್ವಾ? ಅವನು ಕೂಡ ಸುಮ್ಮನೆ ಮಾರೋದಲ್ಲ, ಯಜ್ಞ ಪಶುವಾಗಿ ಕೊಡಿ. ಯಜ್ಞದಲ್ಲಿ ಅವನನ್ನ ಬಲಿ ಕೊಟ್ರೆ ಅವನಿಗೂ ಸದ್ಗತಿ, ಅವನಿಗೂ ಸದ್ಗತಿ, ಹಾಗೆ ನಿಮಗೂ ಆಧಾರ ಆಗುತ್ತೆ, ಒಳ್ಳೇದಾಗುತ್ತಲ್ವಾ ಅಂದ್ರೆ ಅಪ್ಪ ಅಮ್ಮ ಒಪ್ಪಿದ್ರು. ಅಪ್ಪ ಅಮ್ಮ ಒಪ್ಪಿದ್ರು. ಒಪ್ಪಿದ ಮೇಲೆ ಇಬ್ಬರಿಗೂ ಬಂತು ಒಬ್ಬನನ್ನ ಕೊಡಬೇಕು ಅಂತ. ರಾತ್ರಿ, ಯಾಕೆ ಬೆಳಿಗ್ಗೆ ಮಾತಾಡಿಕೊಂಡ್ರೆ ಮಕ್ಕಳಿರ್ತಾರೆ ಚೆನ್ನಾಗಿರಲ್ಲ ಅಂತ ರಾತ್ರಿ ಎದ್ದು ಮಾತಾಡಿಕೊಳ್ತಾ ಇದ್ದಾರೆ ಎಲ್ಲ ಮಲ್ಕೊಂಡ ಮೇಲೆ. ಯಾರನ್ನ ಕೊಡಬೇಕು? ಅಪ್ಪ ಹೇಳ್ತಾನೆ ಒಬ್ಬನ ಕೊಡೋಣ, ಅಮ್ಮನು ಹೇಳ್ತಾರೆ ಒಬ್ಬನ ಕೊಡೋಣ. ಯಾರನ್ನು ಕೊಡಬೇಕು ಅಂದಾಗ ಅಪ್ಪ ಅಂತಾನೆ, ದೊಡ್ಡವನನ್ನ ನಾನು ಕೊಡಲ್ಲ, ಮಿಕ್ಕವರು ಯಾರು ಬೇಕಾದ್ರು ಹೋಗ್ಬೋದು. ತಾಯಿ ಅಂತಾಳೆ, ನಂಗೇನ್ ಅಡ್ಡಿ ಇಲ್ಲ, ಚಿಕ್ಕವನನ್ನು ನಾನು ಕೊಡಲ್ಲ ಅಂತ ಪರಿಸ್ಥಿತಿ. ಮಧ್ಯೆ ಉಳಿದವನೇ ಒಬ್ಬ. ಆ ಒಬ್ಬ ರಾತ್ರಿ ಎದ್ದಿದ್ದಾನೆ, ಅಪ್ಪ ಅಮ್ಮನ ಮಾತು ಕೇಳತಾ ಇದ್ದಾನೆ. ಕೇಳಿ ಬೆಳಿಗ್ಗೆದ್ದು ರೋಹಿತನ ಹತ್ರ ಬಂದು ಹೇಳಿದ, ಇವರಿಗೆ ಬೇಕಾದ ದುಡ್ಡು ಕೊಡು, ನಾನು ಬರ್ತಾ ಇದ್ದೇನೆ. ತಂದೆ ತಾಯಿಗೆ ಸಂಕೋಚ ಮಗನ್ನ ಹೋಗು ಅಂತ ಹೇಳಲಿಕ್ಕೆ, ಆದರೆ ಮಗನಿಗೆ ಸಂಕೋಚ ಇಲ್ಲ. ನೋಡಿ ಅಲ್ಲಿ ಆ ಮಗುವಿನ ಅಪರೂಪದ ದೃಷ್ಟಿ, ನಾನು ಇವರಿಗೆ ಬೇಡದವನಾದನಲ್ಲ, ದೊಡ್ಡದ ಅಪ್ಪನಿಗೆ ಬೇಕಾದವನಾದ, ನಾನು ಬೇಡದವನಾದೆ, ಅಮ್ಮನಿಗೆ ಚಿಕ್ಕವನೇ ಬೇಕು, ಮತ್ತೆ ನಾನಿಬ್ಬರಿಗೆ ಬೇಡದವನಾದನಲ್ಲ ಅಂತ ಅವರ ಮೇಲೆ ದ್ವೇಷ ಬರಲಿಲ್ಲ. ಈ ಮಗುವಿಗೆ ಏನು ಬಂತ ಆಲೋಚನೆ, ದೇವ ಕರುಣಾವಂತ, ಅದಕ್ಕೆ ಇವರಿಗೆ ಬುದ್ಧಿ ಕೊಟ್ಟ, ನಾನು ಇವರ ಸೇವಾ ಮಾಡಬೇಕು ಅಂತ ದೇವರ ಸಂಕಲ್ಪ, ಅದಕ್ಕೆ ನನ್ನ ಬಿಡುಗಡೆ ಮಾಡಿದ ಅಂತ ಸಂತೋಷದಿಂದ ನಮಸ್ಕಾರ ಮಾಡಿ ಹೊರಟವರೇ ಸುನಶೇವ. ಎಂಥ ಚಿಂತನೆ ನಾವು ನೋಡ್ತೀವಿ, ಹೌದು, ಎಂಥ ಚಿಂತನೆ, ಒಂದು ಚೂರು ಸಿಟ್ಟಿಲ್ಲ, ಹೊರಟದ್ದೇ ಆಯಿತು. ಹೊರಟ ಕೂಡಲೇ ಅಲ್ಲಿ ಯಜ್ಞ ಸ್ತಂಭಕ್ಕೆ ಕಟ್ಟಿ ಹಾಕಿದ್ದಾರೆ. ಆವಾಗ ವಿಶ್ವಾಮಿತ್ರರು ಆಕಾಶದಲ್ಲಿ ಬರ್ತಾ ಇದ್ದಾರೆ, ಬರುವಂತವರು ನೋಡಿ ಆ ಎಷ್ಟು ಚೆನ್ನಾಗಿದೆ ಮಗು ಅಂತ ಬರುತ್ತಾರೆ. ಏನಯ್ಯ ಕಟ್ಟಿ ಹಾಕಿದ್ದಾರೆ ನಿನ್ನ ಅಂದ್ರೆ, ನನ್ನನ್ನ ಮಾರಿದ್ದಾರೆ, ನಾನೇ ಬಂದಿದ್ದೇನೆ, ನಮ್ಮವರನ್ನ ಅವರಿಗೆ ಅನ್ನ ಬರಬೇಕು ಅಂತ ನಾನೇ ಬಂದಿದ್ದೇನೆ ಅಂತ ಹೇಳಿದ. ಹೇಳಿದಾಗ ಅವಾಗ ವಿಶ್ವಾಮಿತ್ರ ಹೇಳುತ್ತಾರೆ, ನಿನಗೆ ಆ ಗೋತ್ರ ಸಂಬಂಧ ಹೋಯಿತಲ್ಲ, ನಿನಗೆ ಯಾವ ಗೋತ್ರ ಇಲ್ಲಲ್ಲ, ಈಗ ಆ ಗೋತ್ರ ಬಿಟ್ಟು ಬಂದಿದೀಯ, ನನ್ನವನಾಗು, ನನ್ನ ಮಕ್ಕಳಿಗೆ ಹಿರಿಯ ಅಣ್ಣನಾಗು ಅಂತ ಆಶೀರ್ವಾದ ಮಾಡಿ ವರುಣ ಮಂತ್ರವನ್ನು ಉಪದೇಶ ಕೊಡುತ್ತಾರೆ. ಆ ಜಪ ಮಾಡಿದ ಕೂಡಲೇ ವರುಣದೇವರು ಬರುತ್ತಾರೆ, ಯಾಗ ಸಾಕು ಬಿಟ್ಟು ಬಿಡಿ ಅಂತ ಹೋಗಿಬಿಡುತ್ತಾರೆ. ಅಂಥ ವ್ಯಕ್ತಿ ಯಾರು? ಸುನಶೇವ. ಎಷ್ಟು ಚೆನ್ನಾಗಿದೆ ಅಲ್ವಾ ಕಥಾ? ಇಂಥ ಕಥೆಗಳು ಭಾರತದಲ್ಲಿ, ಭಾಗವತದಲ್ಲಿ ರಾಶಿ ರಾಶಿ ಬರುತ್ತೆ ಇಂಥ ವ್ಯಕ್ತಿಗಳು. ಹೌದು, ಕಥಾ ಕೇಳುತ್ತೀವಿ, ಕೇಳಿ ಎಲ್ಲಿಗೆ ಅಪಾಯ, ಎಂಥ ದೊಡ್ಡವರು ಸುನಶೇವ ಅಂತ ಚೂರು ಕಣ್ಣನ್ನು ನೀರು ಬರುತ್ತೆ, ಆನಂದ ಪಡುತ್ತೀವಿ. ಇಷ್ಟು ಕೇಳಿದರೆ ಸಾಲದಯ್ಯ ಕಥಾ ಅಂತ ಹೇಳುತ್ತಾರೆ ಅರಣ್ಯಕಾಚಾರ್ಯರು. ಇಷ್ಟು ಕಥಾ ಸಾಲದಯ್ಯ ಆ ಸುನಶೇಪನಲ್ಲಿ ನಿಂತು ಅಂಥ ಚಿಂತನೆ ಕೊಟ್ಟು ಅಪ್ಪ ಅಮ್ಮನಿಗಾಗಿ ಹೊರಗೆ ಹೊರಡಿಸಿ ಸಿಟ್ಟು ಕೂಡ ಇಲ್ಲದೆ ಮಾಡಿದ್ದು ಯಾರು ಗೊತ್ತಾ? ಸುನಶೇಪನೊಳಗಿರುವ ಬಿಂಬಮೂರ್ತಿ. ಅವನ ಚರ್ಯ ನೋಡಿಲ್ಲ ಅಂದ್ರೆ ಕಥಾ ಕೇಳಿ ಏನ್ ಉಪಯೋಗ? ಸರಿ, ಇವಾಗೇನು ಬಂತು? ಸುನಶೇಪನಲ್ಲಿ ಆ ಸಮಯದಲ್ಲಿ ಅಂತಹ ಜ್ಞಾನ ಕೊಟ್ಟು ಅಪ್ಪ ಅಮ್ಮನಿಗಾಗಿ ಹೊರಡುವಂತೆ ಮಾಡಿದ್ದು ಬಿಂಬಮೂರ್ತಿ ಅಂತ ತಿಳ್ಕೊಂಡದ್ದಕ್ಕೆ ಏನು ಉಪಯೋಗ ಅಂದರೆ, ಆ ಬಿಂಬಮೂರ್ತಿ ಯಾರೂ ಅಲ್ಲ, ಅವನೇ ನನ್ನೊಳಗಿರುವ ಸ್ವಾಮಿ. ಏನು ಮಾಡುತ್ತಾ ಇದ್ದಾನೆ? ಯಾವ ಸ್ವಾಮಿ ಆದರೆ ಅಪ್ಪ ಅಮ್ಮನಿಗಾಗಿ ಸುನಶೇಪನನ್ನ ಎಲ್ಲಿ ತನ್ನನ್ನು ತಾನು ಹೊರಡುವಂತೆ ಮಾಡಿದನೋ ಅದೇ ಸ್ವಾಮಿ ನಮ್ಮಲ್ಲಿದ್ದು 10 ರೂಪಾಯಿ ಕಳ್ಕೊಂಡ್ರೆ ಅಯ್ಯೋ ಅಂತ ಅಳುವಂತೆ ಮಾಡತಾ ಇದ್ದಾನೆ. ಅದು ತಿಳ್ಕೊಂಡು ಸ್ವಾಮಿ ಅವರಿಗಷ್ಟು ಉಪಕಾರ ಮಾಡಿದ್ಯಾ, ಅಂಥ ಜ್ಞಾನ ಕೊಟ್ಟಿಯ ಸುನಶೇಪರಲ್ಲಿ, ಅದೇ ಸ್ವಾಮಿಯೇ ನನ್ನಲ್ಲಿ ಇದ್ದೀಯ, ಅಷ್ಟು ಜ್ಞಾನ ಬೇಡ ಹರಿಯೇ, ಚೂರಾದ್ರೂ ಕೊಟ್ಟು ಉದ್ಧಾರ ಮಾಡೋ ಅಂತ ಹಂತಕ್ಕೆ ಬರಬೇಕಾ, ಒಳಗಿರುವ ದೇವರ ದೃಷ್ಟಿಯಲ್ಲಿ ಕಥೆಗಳನ್ನ ಕೇಳಬೇಕು. ಇಷ್ಟು ಕೇಳೋದು ಯಾಕೆ, ನಮ್ಮ ಮಟ್ಟ ಬೆಳೆಯಲಿಕ್ಕೆ. ನಮ್ಮ ಮಟ್ಟ ಬೆಳೆಯೋದು ನಮ್ಮ ಪ್ರಯತ್ನ, ಸ್ವಂತ ಪ್ರಯತ್ನದಿಂದ ಆಗಲ್ಲ, ಸ್ವತಂತ್ರರಲ್ಲ ನಾವು. ಅದಕ್ಕೆ ಕಥೆಗಳನ್ನು ಕೇಳಬೇಕು. ಆ ಕಥೆಗಳಲ್ಲಿ ಆ ವ್ಯಕ್ತಿಯಲ್ಲಿ ಇದ್ದ ದೇವರೇ ನನ್ನಲ್ಲಿದ್ದಾರೆ. ಅವರನ್ನು ಅಷ್ಟು ಮೇಲಕ್ಕೆ ತಂದದ್ದು ಅವನೇ, ನನ್ನನ್ನು ತರಬೇಕಾಗಿದ್ದು ಅವನೇ ಅಂತ ಪ್ರತಿ ಸಲ ತಿಳಿದು 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 ನಮ್ಮ ಹೃದಯದಲ್ಲಿರುವ ಭಗವಂತನನ್ನ ಪ್ರಾರ್ಥನೆ ಮಾಡುತ್ತಾ ಬರಬೇಕು. ಸ್ವಾಮಿ, ನನ್ನನ್ನು ಆ ಹಾದಿಗೆ ಕರಕೊಂಡು ಹೋಗಯ್ಯ ಅಂತ ಕೇಳಿದಾಗ ಭಗವಂತ ನಮ್ಮಲ್ಲೂ ಕೂಡ ಆ ಗುಣಗಳನ್ನ ನಮಗೆ ಯೋಗ್ಯತೆಗೆ ತಕ್ಕಂತೆ ಹೊರಗೆ ಹಾಕ್ತಾ ಹಾಕ್ತಾ ಬರುತ್ತಾನೆ. ಇದು ಭಾಗವತ ಕೇಳಬೇಕಾದ ರೀತಿ, ಚಿಂತನೆ ಮಾಡಬೇಕಾದ ರೀತಿ. ಹೀಗೆ ಮಾಡಿದ್ದೀರಾ? ಎಲ್ಲಿವರೆಗೆ ನಿಲ್ಲತ್ತೆ? ಅವರು ದೊಡ್ಡವರು, ಇವರು ದೊಡ್ಡವರು, ಹೀಗ್ ಮಾಡಿದ್ರು ಹಾಗ್ ಮಾಡಿದ್ರು, ಅವರು ತಕ್ಕಂತೆ ನೀವು ಇರಿ ಅಂತ ಹೇಳಿದಾಗ ಒಳಗೆ ನಮ್ಮನ್ನ ಹಾಗೆ ಇಡುವವ ಒಬ್ಬ ಇದ್ದಾನೆ ಅಂತ, ಅವನ ಕಾಲು ಹಿಡಿಯಬೇಕು ಅಂತ ರಹಸ್ಯವೇ ಗೊತ್ತಿಲ್ಲದೆ ಅವರಿದ್ರು ನಾವಿರ್ತೀವಿ ಅಂತ ಹೋಗಿಬಿಟ್ರೆ ಆಗುತ್ತಾ? ಇದನ್ನ ಅರಣ್ಯಕಾಚಾರ್ಯರು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಎಚ್ಚರ ಬರಲಿ. ಎಷ್ಟು ಕಾಲ ಸುಮ್ಮನೆ ಕಥಾ ಕೇಳ್ತೀರಾ? ಆ ಒಳಗಿರುವ ಸ್ವಾಮಿ ಯಾರಿದ್ದಾರಲ್ಲ, ಇಡೀ ಬ್ರಹ್ಮದೇವರು ಮೊದಲುಕೊಂಡು ಪ್ರತಿಯೊಬ್ಬರಲ್ಲಿ ಅವರವರಲ್ಲಿ ಆಯಾ ಗುಣಗಳನ್ನ, ವೈರಾಗ್ಯವನ್ನ, ಭಕ್ತಿಯನ್ನ, ಜ್ಞಾನವನ್ನ ಪ್ರಕಟ ಮಾಡಿ ಮಾಡಿ ಕಾಲಕಾಲಕ್ಕೆ ಕೊಟ್ಟು ರಕ್ಷಣೆ ಮಾಡಿದ ಸ್ವಾಮಿ ಇದ್ದಾನಲ್ಲ, ಅವನೇ ನಿಮ್ಮಲ್ಲೂ ಕೂತಿದ್ದಾನೆ. ಅವನನ್ನ ಆ ರೀತಿ ಚಿಂತನೆ ಮಾಡಿ. ಸ್ವಾಮಿ, ಕಾಲಕಾಲಕ್ಕೆ ಎಲ್ಲರನ್ನ ರಕ್ಷಣೆ ಮಾಡಿದವ ನೀನೇ ಅಂತ ಚಿಂತನೆ ಮಾಡಿದರೆ ನಿಮಗೂ ಕೂಡ ಒಳ್ಳೆ ಜ್ಞಾನ, ಭಕ್ತಿ, ವೈರಾಗ್ಯ ಕಾಲಕಾಲಕ್ಕೆ ಕೊಟ್ಟು ರಕ್ಷಣೆ ಮಾಡುತ್ತಾನೆ. ಇದು ಭಾಗವತ ಹೇಳಲಿಕ್ಕೆ ಹೊರಟದ್ದು ಅಂತ ವಿಶೇಷವಾದ ಆಧ್ಯಾತ್ಮ ಪ್ರಕರಣದಲ್ಲಿ ಬಹಳ ಸುನಿಶ್ಚಿತವಾಗಿ ಹೊರಡುತ್ತಾರೆ. ಈ ತರ ಅರ್ಥ ಮಾಡಿಕೊಳ್ಳದಿದ್ದರೆ ಸಾರೋದ್ಧಾರವೂ ಕೂಡ ಮಾಮೂಲಾಗಿ ಹೋಗ್ತಾ ಇರುತ್ತೆ. ಅದರಿಂದ ಬಿಂಬನ ದೃಷ್ಟಿಯಲ್ಲಿ ಕಥಾ ಕೇಳಬೇಕು. ಅವನೇ ನಮಗೆ ಎಲ್ಲ ಕೊಡುವವ ಎಂಬ ಚಿಂತನೆ ನಮಗೆ ಸದಾ ಬರಬೇಕು. ಅವನ ಶರಣಾಗತನಾಗಬೇಕು ಎಂಬಲ್ಲಿಗೆ ಶ್ರೀಕೃಷ್ಣ.